ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ. ಹಲ್ಲೆಲುಯಾ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ. ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನಂತೆ ಪ್ರೀತಿಸುವುದು. ಇಂದು ಅನೇಕರಿಗೆ ಇರುವ ಪ್ರಶ್ನೆ ಏನೆಂದರೆ, ಹೇಗೆ ನಾವು ಕ್ರಿಸ್ತನಂತೆ ಪ್ರೀತಿಸುವುದು ಎಂಬುದಾಗಿ ಹೇಳುವವರಾಗಿದ್ದಾರೆ. ಈ ವಿಷಯವನ್ನು ನಾವು ಧ್ಯಾನಿಸುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು, ಭೂಲೋಕವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರತಕ್ಕಂಥ ಪರಲೋಕದ ತಂದೆಯೇ, ಈ ಒಂದು ಸಮಯದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿ ಕೂಡಿ ಬಂದು ನಿನ್ನ ವಾಕ್ಯವನ್ನು ಧ್ಯಾನಿಸಲು ಹೋಗುವಾಗ ನಿನ್ನಂತೆಯೇ ನಾವು ಹೇಗೆ ಈ ಲೋಕದಲ್ಲಿ ಪ್ರೀತಿಯನ್ನು ಸಲ್ಲಿಸಬೇಕು ಎಂಬ ವಿಚಾರದ ಬಗ್ಗೆ ಕಲಿಯುವಾಗ ನೀನು ನಮ್ಮ ಸಂಗಡ ಇದ್ದು ಮಾತನಾಡು, ನಿನ್ನ ಗುಣಗಳನ್ನು ನಮಗೆ ತಿಳಿಯಪಡಿಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಯೋಹಾನನು ಬರೆದ ಪುಸ್ತಕ 13:34 ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಅದೇನೆಂದರೆ ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ತಿಳಿಸುತ್ತದೆ. ಅನೇಕರು ಹೇಳುವವರಾಗಿದ್ದಾರೆ, ನಿನ್ನ ನೆರೆಯವರನ್ನು ಪ್ರೀತಿಸಿದಂತೆ ನೀನು ಪ್ರೀತಿಸಬೇಕು ಎಂಬ ಹೊಸ ಒಡಂಬಡಿಕೆ ಆಜ್ಞೆಯು ಹೊಸ ಆಜ್ಞೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇದು ಹೊಸ ಆಜ್ಞೆ ಅಲ್ಲ, ಯಾಕೆಂದರೆ ನಿಮ್ಮ ನೆರೆಯವನನ್ನು ನಿಮ್ಮಂತೆ ಪ್ರೀತಿಸಬೇಕು ಎಂಬುದಾಗಿ ಯಾಜಕ ಕಂಡ ಪುಸ್ತಕ 19:18 ನೋಡಿದಾಗ ಅಲ್ಲಿ ನಿನ್ನ ಪರದೇಶಸ್ಥರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿಯೂ ಸಹ ತಿಳಿಸುತ್ತದೆ. ಹಾಗಾದರೆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಎಂದು ಯೇಸು ಯಾಕೆ ಹೇಳಿದನು? ಆತನು ತನ್ನ ಬೋಧನೆಯಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದಂತೆ ಎಂಬುದಾಗಿ ಹೊಸ ಆಜ್ಞೆ ಎಂಬುದಾಗಿ ಹೇಳುವುದಿಲ್ಲ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂಬುದಾಗಿ ಹೇಳುವವರಾಗಿದ್ದಾರೆ. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಜನರಿಗೆ ದೇವರ ಪ್ರೀತಿ ಪರಿಪೂರ್ಣ ಉದಾಹರಣೆ ತಿಳಿದಿರಲಿಲ್ಲ. ಆದರೆ ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ನಿಸ್ವಾರ್ಥ ಜೀವನ ಹಾಗೂ ಮರಣದ ಮೂಲಕ ಯೇಸು ಪ್ರೀತಿಯ ನಿಜವಾದ ಮತ್ತು ಆಳವಾದ ಅರ್ಥವನ್ನು ತಿಳಿಸಿಕೊಟ್ಟನು. ಕ್ರಿಸ್ತನು ಈ ಲೋಕಕ್ಕೆ ಬಂದ ವಿಷಯವನ್ನು ಒಬ್ಬರು ಈ ರೀತಿಯಾಗಿ ಹೇಳುವವರಾಗಿದ್ದಾರೆ, ಕ್ರಿಸ್ತನು ಹೇಳಿದ ಹಾಗೂ ಮಾಡಿದ ತೋರಿದ ಎಲ್ಲದರಲ್ಲಿಯೂ ಪ್ರೀತಿಯು ಕೇಂದ್ರಬಿಂದಾಗಿತ್ತು. ಈ ಲೋಕವನ್ನು ತನ್ನ ಪ್ರೀತಿಯ ತೋಳುಗಳಿಂದ ಹಿಡಿದುಕೊಳ್ಳಲು ಆತನು ಬಂದನು. ನಾವು ಆತನನ್ನು ನಮ್ಮ ಮಾದರಿಯನ್ನಾಗಿ ನೋಡಿಕೊಳ್ಳಬೇಕು ಹಾಗೂ ಆತನು ತೋರಿದ ಉದಾಹರಣೆಯನ್ನು ಅನುಸರಿಸಬೇಕು. ಯೇಸುವು ನಮ್ಮ ಮೇಲೆ ತೋರಿದಂತೆ ಪ್ರೀತಿಯನ್ನೇ ನಾವು ಇತರರಿಗೆ ತೋರಿಸಬೇಕು ಎಂಬುದಾಗಿ ಬರೆಯುವವರಾಗಿದ್ದಾರೆ. ಹಾಗಾದರೆ ಯೇಸು ಹೇಗೆ ಜೀವಿಸಿದನು? ಮತ್ತಾಯನು ಬರೆದ ಪುಸ್ತಕ 9:36 ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಹೋಗಿದ್ದಿರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನೆಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದಂಥ ಯೇಸುವಿನ ವಿಷಯವೇನೆಂದರೆ, ಯೇಸು ಸ್ವಾಮಿ ಯಾವಾಗಲೂ ಸೈತಾನನ ಉಗ್ರವಾದ ದಾಳಿಗೆ ತುತ್ತಾಗುತ್ತಿದ್ದನು. ಆದರೆ ಆತನು ಇತರರಿಗೆ ಪ್ರೀತಿಯಿಂದ ಸೇವೆ ಮಾಡುವ ಸ್ವಾರ್ಥ ನಿಸ್ವಾರ್ಥ ಜೀವನ ನಡೆಸಿದನು. ಆತನ ಮುಖ್ಯವಾದ ಗುರಿ ಇತರರ ಮೇಲೆ ಕೇಂದ್ರೀಕೃತವಾಗಿತ್ತೇ ಹೊರತು ತನ್ನ ಮೇಲಲ್ಲ. ಬಾಲ್ಯದಿಂದ ಶಿಲುಬೆಯ ಮರಣದವರೆಗೆ ಯೇಸು ಇತರರಿಗಾಗಿ ಪ್ರೀತಿಯಿಂದ ಸೇವೆಯನ್ನು ಮಾಡಿದನು. ಆತನ ಸ್ವಇಚ್ಛೆಯಿಂದ ಸಂತೋಷವಾಗಿ ಸಹಾಯ ಮಾಡುವ ಕೈಗಳು ಪ್ರತಿಯೊಬ್ಬರ ಸಂಕಟವನ್ನು ಕಡಿಮೆ ಮಾಡಲು ಯಾವಾಗಲೂ ಸಿದ್ಧವಾಗಿದ್ದವು. ಸಮಾಜದಲ್ಲಿ ಕೀಳಾಗಿ ಎನಿಸಲ್ಪಡುತ್ತಿದ್ದ ಮಕ್ಕಳು, ಮಹಿಳೆಯರು, ಪರದೇಶಿಗಳು, ಕುಷ್ಠರೋಗಿಗಳು ಮತ್ತು ಸುಂಕದವರನ್ನು ಯೇಸು ಪ್ರೀತಿಯಿಂದ ಆರೈಕೆ ಮಾಡಿದನು. ಆತನ ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕೆ ಬಂದನು ಎಂಬುದಾಗಿ ಮತ್ತಾಯನು ಬರೆದ ಪುಸ್ತಕ 20:28 ತಿಳಿಸುತ್ತದೆ. ಆದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟುವವರೆಲ್ಲರನ್ನ ಗುಣಮಾಡುತ್ತಾ ಸಂಚರಿಸಿದನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 10:38 ನಾವು ನೋಡುವವರಾಗಿದ್ದೇವೆ. ಯೇಸು ತನ್ನ ಶಾರೀರಿಕವಾದ ಅಗತ್ಯವನ್ನು ಪೂರೈಸುವುದಕ್ಕಿಂತ ಹೆಚ್ಚಾಗಿ ಇತರರಿಗೆ ಕರುಣೆ ತೋರುವುದು, ಆತನಿಗೆ ಬಹಳ ಮುಖ್ಯವಾಗಿತ್ತು. ಶಿಲುಬೆಯ ಬಳಿಯಲ್ಲಿಯೂ ಸಹ ಯೇಸು ಅಪಾರ ವೇದನೆಗಿಂತಲೂ ಹೆಚ್ಚಾಗಿ ತನ್ನ ತಾಯಿಯ ಬಗ್ಗೆ ಚಿಂತಿಸಿದ್ದನು ಎಂಬುದಾಗಿ ಯೋಹಾನನು ಬರೆದ ಪುಸ್ತಕ 19:25-27 ತನಕ ನಾವು ನೋಡುವವರಾಗಿದ್ದೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅತಿ ಹೆಚ್ಚಾಗಿ ಜನರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿದ್ದನು. ಮತ್ತಾಯನು ಬರೆದ ಪುಸ್ತಕ 14:14 ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ ತಿಳಿಸುತ್ತದೆ. ಅದೇ ಮತ್ತಾಯನು ಬರೆದ ಪುಸ್ತಕ 15:32 ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಈ ಜನರನ್ನು ನೋಡಿ ಕನಿಕರಪಡುತ್ತೇನೆ, ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ, ಅವರನ್ನು ಉಪವಾಸವಾಗಿ ಕಳಿಸಿಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ, ದಾರಿಯಲ್ಲಿ ಬಳಲಿ ಹೋದರು ಎಂದು ಹೇಳಿದನು. ಯೇಸು ಸ್ವಾಮಿ ಜನರ ಅಗತ್ಯಗಳ ಬಗ್ಗೆ ಬಹಳ ಶೀಘ್ರವಾಗಿ ಸ್ಪಂದಿಸುತ್ತಿದ್ದನು. ಅವರ ಬಗ್ಗೆ ನಿಜವಾಗಿಯೂ ಕಾಳಜಿ ಹೊಂದಿದ್ದನು. ಬಳಲಿ ದಣಿದಿರುವ ಬಗ್ಗೆ ಆತನು ಬಹಳ ಕರುಣೆ ಹೊಂದಿದ್ದನು. ಎರಿಕೋ ಪಟ್ಟಣದ 2 ಕುರುಡರಂತೆ ನಿಸ್ಸಹಾಯಕ ಜನರನ್ನು ಕಂಡು ಯೇಸು ಕನಿಕರಪಟ್ಟನು ಎಂಬುದಾಗಿ ಮತ್ತಾಯನು ಬರೆದ ಪುಸ್ತಕ 20:34 ನಾವು ನೋಡುವವರಾಗಿದ್ದೇವೆ. ಇನ್ನು ಮಾರ್ಕನು ಬರೆದ ಪುಸ್ತಕ 1:40 ಭಿಕ್ಷುಕನಾದ ಕುಷ್ಠರೋಗಿಯ ಮೇಲೆ ಕನಿಕರಪಟ್ಟು ಸ್ವಸ್ಥ ಮಾಡಿದನು ಎಂಬುದಾಗಿ ತಿಳಿಸುತ್ತದೆ. ಅದೇ ರೀತಿಯಾಗಿ ಲೂಕನು ಬರೆದ ಪುಸ್ತಕ 12:12-13 ನಾವು ಓದುವುದಾದರೆ ತನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡಿದ್ದ ವಿಧವೆಗೂ ಆತನು ಕನಿಕರವನ್ನು ತೋರಿಸಿದನು ಎಂಬುದಾಗಿ ತಿಳಿಸುತ್ತದೆ. ಈ ರೀತಿಯಲ್ಲಿ ಕ್ರಿಸ್ತನು ಎಲ್ಲ ಜನರೊಂದಿಗೂ ಸಾಮಾನ್ಯವಾಗಿ ಒಕ್ಕು ಬಳಕೆ ಮಾಡುತ್ತಿದ್ದನು. ಯೇಸು ಸ್ವಾಮಿ ಮಾಡಿದ ಪ್ರತಿಯೊಂದು ಅದ್ಭುತವನ್ನು ತೋರಿಸಿದ ಕರುಣೆ ನುಡಿದ ಮಾತುಗಳೆಲ್ಲವೂ ಆತನ ಅಪಾರವಾದ ಪ್ರೀತಿಯಿಂದ ಪ್ರಭಾವಿತವಾಗಿದ್ದವು. ತಾನು ಈ ಲೋಕವನ್ನು ಬಿಟ್ಟು ತಂದೆ ಬಳಿಗೆ ಹೋಗಬೇಕಾದಾಗ ಆ ಕಾಲದ ಬಂದಾಗಲೂ ಸಹ ಯೇಸು ಎಲ್ಲರನ್ನ ಪರಿಪೂರ್ಣವಾಗಿ ಪ್ರೀತಿಸಿದನು. ನಿಸ್ವಾರ್ಥ ಪ್ರೀತಿಯು ಸ್ವಾರ್ಥ ತುಂಬಿದ ಅಹಂಭಾವಕ್ಕಿಂತ ಎಷ್ಟೋ ದೊಡ್ಡನೆಂದು ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡುವುದರ ಮೂಲಕ ಸಮಸ್ತ ವಿಶ್ವಕ್ಕೆ ತೋರಿಸಿದನು. ಸ್ವಾರ್ಥ ಪ್ರೀತಿ ಎಂಬ ಸಿದ್ಧಾಂತವು ನಾವು ಜೀವಿಸಬೇಕಾದಂಥ ಏಕಮಾತ್ರ ಅರ್ಥಪೂರ್ಣ ಮಾರ್ಗವಾಗಿದೆ ಎಂದು ಶಿಲುಬೆಯಲ್ಲಿ ಸ್ಪಷ್ಟವಾಗಿ ತಿಳಿಸುವುದನ್ನು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾನೆ. ಅದನ್ನು ನಾವು ಯೋಹಾನನು ಬರೆದ ಪುಸ್ತಕ 15:13 ನಾವು ನೋಡುವವರಾಗಿದ್ದೇವೆ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನಂತೆ ಜೀವಿಸುವುದೆಂದರೆ ಆತನು ತೋರಿಸಿದ ಪ್ರೀತಿಯನ್ನೇ ಇತರರಿಗೆ ತೋರಿಸಬೇಕೆಂಬ ಅರ್ಥವಾಗಿದೆ. ಈ ರೀತಿಯಾದಂಥ ಪ್ರೀತಿಯನ್ನು ಒಳ್ಳೆಯ ಸಮಾರಿದವನ ಸಾಮ್ಯದಲ್ಲಿ ಅದರ ಮೂಲಕವಾಗಿ ಆತನು ಇಂತಹ ಪ್ರೀತಿಯನ್ನು ತೋರಿಸಿದನು ಎಂಬುದಾಗಿ ತಿಳಿಸುತ್ತದೆ. ಅದನ್ನು ನಾವು ಲೂಕನು ಬರೆದ ಪುಸ್ತಕ 10:30-37 ನಾವು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸುವುದನ್ನು ನಾವು ನೋಡುವವರಾಗಿದ್ದೇವೆ. ಯೇಸು ಸ್ವಾಮಿ ಈ ಸಾಮ್ಯವನ್ನು ತಿಳಿಸಿದ ಗುಂಪಿನಲ್ಲಿ ಒಬ್ಬ ಧರ್ಮಬೋಧಕನು ಇದ್ದನು. ಅವನಿಗೆ ನಿನ್ನ ದೇವರಾದ ಕರ್ತನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ ಲೂಕನು ಬರೆದ ಪುಸ್ತಕ 10:27 ಈ ರೀತಿಯಲ್ಲಿ ಹೇಳುವುದರ ಮೂಲಕವಾಗಿ ಈ ರೀತಿಯಾದ ಪ್ರೀತಿಯನ್ನು ತೋರಿಸುವುದು ನಮ್ಮ ಬಹುಮುಖ್ಯ ಕರ್ತವ್ಯವೆಂದು ತಿಳಿಸುವವರಾಗಿದ್ದಾರೆ. ಈ ಸಾಮ್ಯದಲ್ಲಿ ಅವನು ಒಬ್ಬ ಧರ್ಮೋಪದೇಶಕನಾಗಿದ್ದು ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ತನ್ನ ನೆರೆಯವರಿಗೆ ಅಂತಹ ಪ್ರೀತಿಯನ್ನು ತೋರಿಸಿದ ಬಗ್ಗೆ ಅವನಲ್ಲಿ ಅಪರಾಧ ಮನೋಭಾವ ಉಂಟಾಗಿ ಆದ್ದರಿಂದ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ನನ್ನ ನೆರೆಯವನು ಯಾರು ಎಂದು ಯೇಸು ಸ್ವಾಮಿಯನ್ನು ಕೇಳುವವನಾಗಿದ್ದಾನೆ. ಈ ಪ್ರಶ್ನೆಗೆ ಯೇಸು ಸ್ವಾಮಿ ಹೇಳುವವರಾಗಿದ್ದಾರೆ, ನಮ್ಮ ಸಹಾಯ ಅಗತ್ಯವಿರುವ ಪ್ರತಿಯೊಬ್ಬನು ನನ್ನ ನೆರೆಯವನೆಂದು ಉತ್ತರಿಸುವವನಾಗಿದ್ದಾನೆ. ಆದ್ದರಿಂದ ಇಂದು ನನ್ನ ನೆರೆಯವನು ನನಗೇನು ಸಹಾಯ ಮಾಡುವನು ಎಂಬ ಪ್ರಶ್ನೆಗೆ ಬದಲಾಗಿ ನನ್ನ ನೆರೆಯವನಿಗೆ ನಾನು ಸಹಾಯ ಮಾಡಬಲ್ಲೆ ಎಂದು ಹೇಳಿಕೊಳ್ಳಬಹುದಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನು ಬರೆದ ಪುಸ್ತಕ 7:12 ಜನರು ನಿಮಗೆ ಏನನ್ನ ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಎಂದು ತಿಳಿಸಿದ್ದಾನೆ. ಈ ವಿಷಯದ ಬಗ್ಗೆ ಯೇಸು ಸ್ವಾಮಿ ಪರ್ವತದ ಪ್ರಸಂಗದಲ್ಲಿ ಹೇಳಿದ ಮಾತೇನೆಂದರೆ ನಮಗೆ ಕರುಣೆ ತೋರಿಸಿದವರಿಗೆ ಕರುಣೆ ತೋರಿಸುವುದು ಅಥವಾ ಒರಟಾಗಿ ವರ್ತಿಸುವವರೊಂದಿಗೆ ಅದೇ ರೀತಿ ವರ್ತಿಸುವುದು ಸುಲಭ, ನಮ್ಮಲ್ಲಿ ಹೆಚ್ಚಿನವರು ಇದ್ದರಂತೆ ಮಾಡುತ್ತೇವೆ. ಆದರೆ ಇದಕ್ಕೆ ಬದಲಾಗಿ ನಮ್ಮ ನೆರೆಯವನನ್ನು ನಮಗೆ ಕೇಡು ಮಾಡಿದರೂ ಅವರಿಗೆ ಪ್ರೀತಿಯನ್ನೇ ತೋರಿಸಬೇಕು ಎಂದು ಹೇಳುವವರಾಗಿದ್ದಾರೆ. ಯೇಸುಸ್ವಾಮಿಯಂತೆ ಪ್ರೀತಿ ತೋರಿಸುವುದು ಎಂದರೆ ನಮ್ಮ ನೆರೆಯವನ ಪ್ರೀತಿಸುವುದು ಮಾತ್ರವಲ್ಲ, ಕ್ರಿಸ್ತನಂತೆ ಪ್ರೀತಿಸುವುದು ಎಂದರೆ ಕ್ರಿಸ್ತನಂತೆ ಕನಿಕರ ತೋರಿಸಬೇಕು ಮತ್ತು ಕ್ರಿಸ್ತನಂತೆ ಪ್ರೀತಿಯ ಸೇವೆ ಮಾಡುವುದರ ಮೂಲಕವಾಗಿ ಕ್ರಿಸ್ತನಂತೆ ನಾವು ಪ್ರೀತಿಯನ್ನು ತೋರಿಸಬಹುದಾಗಿದೆ. ಕ್ರಿಸ್ತನಂತೆ ಪ್ರೀತಿಯ ಸೇವೆ ಮಾಡುವುದು ಅಂದರೆ ಹೇಗೆ? ಕ್ರಿಸ್ತನಂತೆ ನಾವು ಪ್ರೀತಿಯ ಸೇವೆಯನ್ನು ಮಾಡುವುದು ಎಂದರೆ ಮತ್ತಾಯನು ಬರೆದ ಪುಸ್ತಕ 25:31-46 ತನಕ ನಾವು ಓದುವುದಾದರೆ ಇದರಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಜನರನ್ನು ಎರಡು ಪಂಗಡವಾಗಿ ವಿಂಗಡಿಸುವವನಾಗಿದ್ದಾನೆ. ಅದರಲ್ಲಿ ಕ್ರಿಸ್ತನ ಬಲಗಡೆಯಲ್ಲಿ ನಿಂತುಕೊಂಡಿದ್ದ ಜನರು, ಅವರು ತಮ್ಮ ನಿಸ್ವಾರ್ಥ ಪ್ರೀತಿಯ ಸೇವೆಯನ್ನು ದೇವರು ಗೌರವಿಸುತ್ತಿಲ್ಲ, ಉಗುಳುವುದಿಲ್ಲ, ಬದಲಾಗಿ ಅವರು ಬಡವರಿಗೆ, ಅಗತ್ಯವಿರುವವರಿಗೆ ಹಾಗೂ ಕಷ್ಟ ಸಂಕಟದಲ್ಲಿರುವವರಿಗೆ ಮಾಡಿದ ಅಲ್ಪ ಸಹಾಯಕ್ಕಾಗಿ ಅವರನ್ನು ಪರಲೋಕಕ್ಕೆ ಆಹ್ವಾನಿಸುವವನಾಗಿದ್ದಾನೆ. ಆದರೆ ಕ್ರಿಸ್ತನ ಎಡೆಗಡೆಯಲ್ಲಿ ನಿಂತಿರುವವರು ಸ್ವಾಮಿ ಸ್ವಾಮಿ ಎಂದು, ಸ್ವಾಮಿ ನಾವು ನಿನ್ನ ಹೆಸರಿನ ಮೇಲೆ ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಹೇಳುವವರಾಗಿದ್ದಾರೆ. ಇವೆಲ್ಲವೂ ಒಳ್ಳೆಯ ಕಾರ್ಯಗಳೇ, ಆದರೆ ಪ್ರೀತಿ ಹಾಗೂ ಕಾಳಜಿ ಇಲ್ಲದ ಭಾವನೆಗಳ ವ್ಯರ್ಥ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತಿಳಿಸುವವರಾಗಿದ್ದಾರೆ. ಅದೇ ಮತ್ತಾಯನು ಬರೆದ ಸುವರ್ತೆ ಪುಸ್ತಕ 7:23 ಈ ಜನರು ತಾವು ಕ್ರಿಸ್ತನು ಸೇವಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ನಿಮ್ಮನ್ನು ನಾನೆಂದೂ ಹರಿಯನೆಂದು ಕರ್ತನು ಹೇಳುವವನಾಗಿದ್ದಾನೆ. ಯಾಕೆಂದರೆ ಅವರು ಎಂದೂ ಸಹ ಆತನನ್ನಾಗಲಿ ಅಥವಾ ಆತನ ಮಕ್ಕಳನ್ನಾಗಲಿ ಪ್ರೀತಿಸಲಿಲ್ಲ, ಅವರು ನಿಜ ಧರ್ಮದ ತತ್ವವನ್ನು ಅನುಸರಿಸಲಿಲ್ಲ. ಹಾಗಾದರೆ ನಿಜ ಧರ್ಮವೆಂದರೇನು ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ 1:27 ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ಪ್ರಪಂಚದ ದೋಷವು ಅತ್ತದಂತೆ ದೇವರ ಸನ್ನಿಧಿಯಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವುದೇ ನಿಜವಾದ ಧರ್ಮದ ಅರ್ಥ ಎಂಬುದಾಗಿ ತಿಳಿಸುತ್ತದೆ. ಆದ್ದರಿಂದ ಕ್ರಿಸ್ತನಂತೆ ಪ್ರೀತಿಸುವುದು ಎಂದರೆ ಕ್ರಿಸ್ತನಂತೆ ಎಲ್ಲರ ಮೇಲೆಯೂ ಕನಿಕರ ತೋರಿಸುವುದು, ಕ್ರಿಸ್ತನಂತೆ ಎಲ್ಲರನ್ನ ಪ್ರೀತಿಸುವುದು, ಕ್ರಿಸ್ತನಂತೆ ಪ್ರೀತಿಯಿಂದ ಸೇವೆ ಮಾಡುವುದು. ಇಷ್ಟು ಮಾತ್ರವಲ್ಲದೆ ಕ್ರಿಸ್ತನಂತೆ ಪ್ರೀತಿಸುವುದು ಎಂದರೆ ಕ್ರಿಸ್ತನಂತೆ ವೈರಿಗಳನ್ನು ಪ್ರೀತಿಸುವುದು. ಅದಕ್ಕೆ ಯೇಸುಸ್ವಾಮಿ ಲೂಕನು ಬರೆದ ಸುವಾರ್ತೆ ಪುಸ್ತಕ 6:27-28 ಹೀಗೆ ಹೇಳುವವರಾಗಿದ್ದಾರೆ, ನಿಮಗೆ ನಾನು ಹೇಳುವುದೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ ಎಂದು ಹೇಳುವವರಾಗಿದ್ದಾರೆ. ನಮ್ಮ ವೈರಿಗಳನ್ನು ಪ್ರೀತಿಸುವುದು ಬೇರೆಯವರಿಗೆ ನಾವು ಮಾಡುವ ನಿಜ ಕ್ರೈಸ್ತ ಧರ್ಮದ ಅತ್ಯಂತ ದೊಡ್ಡ ಸಾಕ್ಷಿಯಾಗಿದೆ. ಒಬ್ಬ ವೈರಿಯು ನಮಗೆ 3 ವಿಧವಾಗಿ ಹಗೆತನ ತೋರಿಸಬಹುದು. ಮೊದಲನೇದಾಗಿ ನಕಾರಾತ್ಮಕವಾಗಿ ದ್ವೇಷಿಸುವುದು. 2ನೇದಾಗಿ ಕೆಟ್ಟ ಮಾತುಗಳ ಮೂಲಕ ಶಪಿಸುವುದು. 3ನೇದಾಗಿ ತನ್ನ ಕಾರ್ಯಗಳ ಮೂಲಕ ಹಿಂಸೆ ಮಾಡುವುದು. ಈ ರೀತಿಯ 3 ವಿಧವಾದ ಕ್ರೂರತ್ವಕ್ಕೆ ನಾವು ಪ್ರೀತಿಯ 3 ಉದಾಹರಣೆಗಳ ಮೂಲಕ ನಡೆದುಕೊಳ್ಳಬೇಕೆಂದು ಕ್ರಿಸ್ತನು ತಿಳಿಸುವವನಾಗಿದ್ದಾನೆ. ಅದೇನೆಂದರೆ, ಮೊದಲನೇದಾಗಿ ಅವರಿಗೆ ಒಳ್ಳೆಯದನ್ನು ಮಾಡಬೇಕು. 2ನೇದಾಗಿ ದೇವರು ಅವರಿಗೆ ಸಹಾಯ ಮಾಡುವಂತೆ ನಾವು ಪ್ರಾರ್ಥಿಸಬೇಕು. 3ನೇದಾಗಿ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಆಶೀರ್ವದಿಸಬೇಕು. ಯಾಕೆಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12:21 ಕೆಟ್ಟತನಕ್ಕೆ ಸೋತು ಹೋಗುವುದೇ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವಂತೆ ತಿಳಿಸುವವನಾಗಿದ್ದಾನೆ. ಈ ಮೂಲಕವಾಗಿ ನಾವು ನಮ್ಮ ವೈರಿಗಳ ಕ್ರೂರತ್ವಕ್ಕೆ ಉತ್ತರ ಕೊಡಬಹುದಾಗಿದೆ. ಯೇಸುಸ್ವಾಮಿ ಹೇಳುವ ಮಾತೇನೆಂದರೆ, ನಾವು ನಮ್ಮ ವೈರಿಗಳನ್ನು ಮೊದಲು ಪ್ರೀತಿಸಬೇಕು ಹಾಗೂ ಈ ಪ್ರೀತಿಯನ್ನು ಒಳ್ಳೆಯ ಕ್ರಿಯೆಗಳಿಂದಲೂ, ಕರುಣೆಯ ಮಾತುಗಳಿಂದಲೂ ಪ್ರೀತಿಸಬೇಕು ಹಾಗೂ ಸ್ವಾರ್ಥ ಪ್ರಾರ್ಥನೆ ಮೂಲಕ ತೋರಿಸಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ. ನಾವು ನಿಸ್ವಾರ್ಥ ಪ್ರಾರ್ಥನೆ ಮೂಲಕವಾಗಿ ತೋರಿಸುವಾಗ ದೇವರು ನಮಗೆ ಆ ಪ್ರಾರ್ಥನೆಗೆ ಉತ್ತರವನ್ನು ನೀಡುವವನಾಗಿದ್ದಾನೆ. ಯಾಕೆಂದರೆ ಪ್ರೀತಿ ಇಲ್ಲದಿದ್ದಲ್ಲಿ ಆ ಒಳ್ಳೆಯ ಕಾರ್ಯಗಳು, ನಮ್ಮ ಮಾತುಗಳು, ನಮ್ಮ ಪ್ರಾರ್ಥನೆಗಳು ನಿಜವಾದ ಕ್ರೈಸ್ತ ಧರ್ಮಕ್ಕೆ ಅಪಮಾನ ತೋರುತ್ತದೆ ಮತ್ತು ಇತರರಿಗೆ ತಪ್ಪಾದಂಥ ಉದಾಹರಣೆಯನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಯೇಸುಸ್ವಾಮಿ ಲೂಕನು ಬರೆದ ಸುವಾರ್ತೆ ಪುಸ್ತಕ 6:32-35 ತನಕ ನಾವು ಓದುವುದಾದರೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಟರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲವೇ ಎಂಬುದಾಗಿ ತಿಳಿಸಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಕೊಡುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ ಎಂದು ತಿಳಿಸುತ್ತಾನೆ. ಈ ವಾಕ್ಯಗಳಲ್ಲಿ ಕ್ರಿಸ್ತನು ಮೂರು ವಾದಗಳನ್ನು ಉಪಯೋಗಿಸುವವನಾಗಿದ್ದಾನೆ. ಮೊದಲನೆಯದಾಗಿ, ಕ್ರೈಸ್ತರಾದ ನಾವು ಈ ಲೋಕದ ಕೀಳುಮಟ್ಟಕ್ಕಿಂತ ಉನ್ನತವಾಗಿ ಜೀವಿಸಬೇಕು. ಪಾಪಿಗಳು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ. ಅಪರಾಧಿಗಳು ಸಹ ಪರಸ್ಪರ ಸಹಾಯ ಮಾಡುತ್ತಾರೆ. ಕ್ರಿಸ್ತನನ್ನು ಹಿಂಬಾಲಿಸುವುದು, ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದು ಎಂದರೆ ಈ ಲೋಕದ ಜನರಿಗಿಂತ ಉನ್ನತ ರೀತಿಯಲ್ಲಿ ಜೀವಿಸುವುದಕ್ಕೂ ಮತ್ತು ಪ್ರೀತಿಸುವುದಕ್ಕೂ ನಮಗೆ ಪ್ರಯೋಜನವಾಗದಿದ್ದಲ್ಲಿ ಅದಕ್ಕೆ ಯಾವ ಅರ್ಥವೂ ಇರುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳಿಕೊಡುವವರಾಗಿದ್ದಾರೆ. ಎರಡನೆಯದಾಗಿ, ನಮ್ಮ ವೈರಿಗಳನ್ನು ನಾವು ಪ್ರೀತಿಸುವಾಗ ದೇವರು ನಮಗೆ ಪ್ರತಿಫಲ ಕೊಡುತ್ತಾನೆ. ಮೂರನೇದಾಗಿ, ಇಂತಹ ನಿಸ್ವಾರ್ಥ ಪ್ರೀತಿಯು ನಮ್ಮ ಪರಲೋಕದ ತಂದೆಗೆ ನಾವು ಬಹಳ ನಿಕಟವಾಗುತ್ತಿರುವುದಕ್ಕೆ ಸಾಕ್ಷಿಯನ್ನು ಕೊಡುತ್ತದೆ. ಯೇಸುಕ್ರಿಸ್ತನು ಆತನ ಬೋಧನೆಗಳು ನಿಸ್ವಾರ್ಥವಾದ ಪ್ರೀತಿಯ ಜೀವನದ ಉನ್ನತ ಗುರಿಯನ್ನು ಹೊಂದಿದೆ. ಕ್ರಿಸ್ತನ ರೀತಿಯಲ್ಲಿ ನಿಸ್ವಾರ್ಥವಾಗಿ ಪ್ರೀತಿಯಿಂದ ಜೀವಿಸಲು ಸಾಧ್ಯವಿಲ್ಲ ಎಂದು ನಮ್ಮಲ್ಲಿ ಅನೇಕರು ಹೇಳುವವರಾಗಿದ್ದಾರೆ. ಮಾನವರು ಸ್ವಾಭಾವಿಕವಾಗಿ ಸ್ವಾರ್ಥಿಗಳಾಗಿರುವುದರಿಂದ ಸ್ವಾರ್ಥಿಗಳಾಗಿ ನಮ್ಮ ನೆರೆಯವರನ್ನು ಪ್ರೀತಿಸುವುದು ಹೇಗೆ ಎಂದು ಪ್ರಶ್ನೆ ಮಾಡುವವರಾಗಿದ್ದಾರೆ. ನಮ್ಮ ವೈರಿಗಳನ್ನು ಪ್ರೀತಿಸುವುದು ಹೇಗೆ? ಮನುಷ್ಯರಾದ ನಮಗೆ ಇದು ಅಸಾಧ್ಯವೆಂದು ಹೇಳುವವರಾಗಿದ್ದಾರೆ. ಆದರೆ ಕರ್ತನಾದ ದೇವರು ನಮಗೆ ಸಹಾಯವನ್ನು ಮಾಡದೆ ದ್ವೇಷಗಾರರು, ಕ್ರೂರಿಗಳು ಆದವರನ್ನು ಪ್ರೀತಿಸಿ ಅವರ ಸೇವೆ ಮಾಡಿ ಎಂದು ದೇವರು ಎಂದಿಗೂ ಹೇಳುವುದಿಲ್ಲ. ಒಬ್ಬರು ಈ ರೀತಿಯಾಗಿ ಬರೆಯುವವರಾಗಿದ್ದಾರೆ, ವೈರಿಗಳನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ಕೈಗೊಂಡು ನಡೆಯುವುದು ನಮ್ಮ ಸಾಮರ್ಥ್ಯಕ್ಕೆ ಮೀರಿದ್ದೂ ಅಲ್ಲ. ದೇವರು ಕೊಡುವ ಪ್ರತಿಯೊಂದು ಆದೇಶಗಳಲ್ಲಿ ವಾಗ್ದಾನವೂ ಇರುತ್ತದೆ. ನಾವು ಆತನ ಗುಣಸ್ವಭಾವ ಹೊಂದಿ ಆತನಂತಾಗಬೇಕು. ದೇವರು ಯೋಜಿಸಿದ್ದಾನೆ. ತನ್ನ ಚಿತ್ತಕ್ಕೆ ವಿರುದ್ಧವಾಗಿ ದಂಗೆ ಹೇಳುವ ಎಲ್ಲರೂ ಇದನ್ನು ಮಾಡುತ್ತಾನೆ. ದೇವರ ಚಿತ್ತಕ್ಕೆ ತಕ್ಕಂತೆ ನಡೆಯುವವರಿಗೆ ದೇವರು ಆತನಿಗೆ ಬೇರೆಯನ್ನು ವೈರಿಗಳನ್ನು ಪ್ರೀತಿಸಿ ನಡೆಯುವಂತೆ ಸಹಾಯ ಮಾಡುವವನಾಗಿದ್ದಾನೆ. ನಾವು ದೇವರ ಶತ್ರುಗಳಾಗಿದ್ದಾಗ್ಯೂ ಆತನು ಮೊದಲು ನಮ್ಮ ಮೇಲೆ ಪ್ರೀತಿ ತೋರಿಸಿದನು. ನಮ್ಮ ವೈರಿಗಳನ್ನು ಪ್ರೀತಿಸಬಹುದು ಎಂಬುದಾಗಿ ತಾನೇ ಉದಾಹರಣೆಯಾಗಿ ನಮಗೆ ತೋರಿಸಿಕೊಟ್ಟನು. ಅದಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5:10 ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿ ಇರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿಂತ ಜೀವದಿಂದ ರಕ್ಷಣೆ ಕೊಡುವುದು ಉತ್ತಮ ನಿಶ್ಚಯವಲ್ಲವೇ ಎಂಬುದಾಗಿ ತಿಳಿಸುತ್ತದೆ. ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಮಾಡಿದ ತ್ಯಾಗವನ್ನು ಪ್ರತಿದಿನವೂ ಅಂಗೀಕರಿಸಿಕೊಳ್ಳಬೇಕು. ಆಗ ದೇವರ ನಿಸ್ವಾರ್ಥ ಪ್ರೀತಿಯು ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತದೆ. ಕ್ರಿಸ್ತನು ನಮಗಾಗಿ ತೋರಿಸಿದ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಿದಾಗ ಆತನ ಪ್ರೀತಿಯು ನಮ್ಮ ವೈರಿಗಳು ಸೇರಿದಂತೆ ಇತರರಿಗೆ ಅರಿಯುತ್ತದೆ. ಈ ಪಾಪದ ಲೋಕದಲ್ಲಿ, ಒತ್ತಡದ ಜೀವಿತದಲ್ಲಿ ನಮ್ಮ ನೆರೆಯವರಿಗೆ, ಬಡವರಿಗೆ ಹಾಗೂ ಕಷ್ಟ ಸಂಕಟದಲ್ಲಿರುವವರಿಗೆ ಕರುಣೆಯ ಮಾತುಗಳು ಅಗತ್ಯವಿದೆ. ನಮ್ಮ ಪ್ರೀತಿಯ ಅಗತ್ಯವಿರುವ ಎಷ್ಟೋ ಅನಾಥರುಗಳಿಗೆ ದೇವರ ಮಹಾಕುಟುಂಬದ ಸದಸ್ಯರಾಗಬೇಕೆಂದು ಆಸೆಯಿದೆ. ಅವರನ್ನು ನಾವು ದೇವರ ಬಳಿಗೆ ಕರೆತರಬೇಕು. ಆದ್ದರಿಂದ ದೇವರ ಮಕ್ಕಳಾದ ನಾವು ಅವರ ಜವಾಬ್ದಾರಿ ಹೊರಬೇಕಾಗಿದೆ. ಅವರ ಬಗ್ಗೆ ನಾವು ಕಾಳಜಿಯಿಂದ ಆರೈಕೆ ಮಾಡಬೇಕೆಂದು ದೇವರು ನಮಗೆ ತಿಳಿಸುವವನಾಗಿದ್ದಾನೆ. ಆದ್ದರಿಂದ ಕ್ರಿಸ್ತನಂತೆ ಪ್ರೀತಿಸುವುದು ಎಂದರೆ ಆತನಂತೆ ಕನಿಕರ ತೋರುವುದು, ಆತನಂತೆ ಪ್ರೀತಿಯಿಂದ ಸೇವೆ ಮಾಡುವುದು, ಆತನಂತೆ ನಮ್ಮ ವೈರಿಗಳನ್ನು ಪ್ರೀತಿಸುವುದು, ಆತನಂತೆ ನಮ್ಮ ನೆರೆಯವರನ್ನು ಪ್ರೀತಿಸುವುದು. ಇದನ್ನು ನಾವು ಮಾಡಬೇಕಾಗಿದೆ. ಕ್ರಿಸ್ತನು ಹೇಗೆ ತನ್ನ ತಂದೆಯ ಚಿತ್ತವನ್ನು ಒಪ್ಪಿಸಿಕೊಟ್ಟನೋ ಅದೇ ರೀತಿಯಲ್ಲಿ ನಾವು ಸಹ ಆತನ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು. ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಕ್ರಿಸ್ತನಂತೆ ಪ್ರೀತಿಯನ್ನು ನಾವು ತೋರುತ್ತೇವೆ ಎಂಬುದಾಗಿ ನೀವು ಇಂದು ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು, ಭೂಲೋಕವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ನೀನು ಪ್ರೀತಿ ಸ್ವರೂಪಿ ಸ್ವಾಮಿ. ಈ ಲೋಕಕ್ಕೆ ಆ ಪ್ರೀತಿಯನ್ನು ತೋರಿಸಲು ಬಂದೆ ಸ್ವಾಮಿ. ಆ ಪ್ರೀತಿಯನ್ನು ನಾವು ಅರಿತುಕೊಂಡವರಾಗಿದ್ದೇವೆ ಎಂದು ಸ್ವಾಮಿ, ನೀನು ನಮಗೆ ಆ ಪ್ರೀತಿಯ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ನಿನ್ನ ಪ್ರೀತಿಯನ್ನು ಅರಿತುಕೊಂಡು ಈ ಲೋಕದಲ್ಲಿ ನಿನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚಿ ಪರಲೋಕದ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಲು ಸಹಾಯ ಮಾಡು. ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲೂಯಾ 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 ಆತನ ನಾಮ ಶ್ರೇಷ್ಠ. ಹಲ್ಲೆಲೂಯಾ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ ಕ್ರಿಸ್ತನ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲೂಯಾ ಹಲ್ಲೆಲೂಯಾ.